ప్రథమం మంగరహితం మదడం విమనంసదా ఆనంద తీర్మతులం భయేతాపత్రయాపహం నిత్యా సిద్ధాంత బుద్ధాంత విధ్వంసన శిక్షణ తీర్థాకత నిర్భాసతాంనో ఉదంబరే అత్తికృత్తకల్పోయం సత్యతీర్థకేశరి వ్యాసరిత ఉర్భూయాత్ అశ్మిష్టాసిద్ధే తపో విద్యావిరక్త్యాది సద్నోకాకరాణం వాదిరాజగురుణే హైకృతాశయాన్ పూజ్య రాఘవేంద్రాయ శ్రీమ్రతాయ భస్తాంక పురుక్షయా నమతాం కామధేనవే దుర్వాయు ధాంతవే వైష్ణవేందీపరేందవే శ్రీరాఘవేంద్రుడువే నమస్తే ఆడవే ఆపాదముని పర్యంతం గురూణామాప్ని స్మరే తేన విఘ్న ప్రశ్నిత్తి సిద్ధి సమనవరతః హరి ఓం శ్రీ గురుభ్యో నమః హరికథామృత సార గురుగళ కరుణదింద పనితు కేళువె పరమ భగవద్ భక్తరిదనాధరది కేళువుదు. ನಾವು ಹರಿಕಥಾಮೃತ ಸಾರದಲ್ಲಿ ವಿಘ್ನೇಶ್ವರ ಸ್ತೋತ್ರ ಸಂಧಿ ಅದನ್ನು ಮಾಡ್ತಾ ಬಂದಿದ್ದೀವಿ. ವಿಘ್ನೇಶ್ವರ ಅಂತರ್ಗತನಾದ ಪಾತಿರಮಯ ಮುಖ್ಯ ಪ್ರಾಣಾಂತರ್ಗತನಾದ ವಿಶ್ವಂಭರ ಮೂರ್ತಿ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಇವತ್ತು ಮತ್ತು ಕಂಟಿನ್ಯೂ ಮಾಡೋಣ. ಸೊ ಜಗನ್ನಾಥದಾಸರು ಇದರಲ್ಲಿ ನಮಗೆ ವಿಘ್ನೇಶ್ವರನ ವಿಶೇಷ ಮಹಿಮೆಗಳನ್ನು ವರ್ಣಿಸ್ತಾ ಬಂದಿದ್ದಾರೆ. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನಮೋ ನಮೋ ಗುರುವರ್ಯ ವಿಭುದೋತ್ತಮ ವಿವರ್ಜಿತ ನಿದ್ರ ಕಲ್ಪಧ್ರಮ ನಿನಿಪ ಭಜಗರಿಗೆ ಬಹುಗುಣ ಭರಿತ ಶುಭಚರಿತ ಉಮಯನಂದನ ಪರಿಹರಿಸಹಂ ಮಮತ ಬುದ್ಧಿಯಾದಿಂದ್ರಿಯಗಳಾಕ್ರಮಿಸಿದ ನಿಸುತಲಿ ಹವು ಭವದೊಳ ಗಾವ ಕಾಲದಲ್ಲಿ ಅಂಥೇಳಿ ಅದನ್ನು ಹೇಳಿದ್ದಾರೆ. ಅದರ ಅರ್ಥವನ್ನು ನೋಡಿದ್ದೀವಿ. 18ನೇ ಪದ್ಯ ವಿಘ್ನೇಶ್ವರ ಸ್ತೋತ್ರಿಯ ಸಂಧಿಯಲ್ಲಿ, ಅದಾದ ಮೇಲೆ 19ನೇ ಪದ್ಯ ವಿಘ್ನೇಶ್ವರ ಸ್ತೋತ್ರ ಸಂಧಿಯಲ್ಲಿ ಅದನ್ನು ನೋಡೋಣ. ಅದರ ಅರ್ಥ ಜಯ ಜಯತು ವಿಘ್ನೇಶ ತಾಪತ್ರಯ ವಿನಾಶನ ವಿಶ್ವಮಂಗಳ ಜಯ ಜಯತು ವಿದ್ಯಾಪ್ರದಾಯಕ ಭೀತಭಯ ಶೋಕ ಜಯ ಜಯತು ಸರ್ವಂಗ ಕರುಣಾ ನಯನದಿಂದಲೇ ನೋಡಿದನು ಮಾಮಯ ಮೃತ್ಯುಗಳನ್ನು ಪರಿಹರಿಸು ಭಕ್ತರಿಗೆ ಭವದೊಳಗೆ ಅಂತೇಳಿ. ಸೊ ಇಲ್ಲಿ ಜಯ ಜಯತು ಜಯ ಜಯತು ಜಯವಾಗಲಿ ಜಯವಾಗಲಿ ಅಂತೇಳಿ, ಇದು ದೇವರಿಗೆ ಯಾವುದೇ ಒಂದು ದೇವತೆಗಾಗಲಿ ದೇವ ಯಾರಿಗಾದ್ರೂ ಅವರಿಗೆ ಜಯವಾಗಲಿ ಅಂತ ಹೇಳುವುದರಲ್ಲಿ ಏನು ನಮಗೆ ಯಾರಿಗಾದ್ರೂ ಜಯವಾಗಲಿ ಅಂದ್ರೆ ಸರ್ ದೇವರಿಗೆ ಜಯವನ್ನು ಇಚ್ಛಿಸುವಂತ ಅವರಿಗೆ ಜಯ ಬೇಕು ಅಂತ ಹೇಳುವಂತವ್ರು ನಾವು ಯಾರು? ದೇವರಿಗೆ ಜಯವಾಗಲಿ ಅಂದ್ರೆ ಏನು ಇದರ ಅರ್ಥ? ಜಯವಾಗಲಿ ಜಯವಾಗಲಿ ಅಂತೇಳಿ ನಾವು ವನ್ಯಮಾಗದ್ರು ಅಂತ ಇರ್ತಾರೆ, ಸಭೆಯಲ್ಲಿರುವಂತಹ ರಾಜನಿಗೆ ಜಯವಾಗಲಿ ಅಂತ ಅವ್ರು ಹೇಳ್ತಾರೆ. ಹಾಗೆ ನಾವು ಹೇಳ್ತಾ ಇದ್ದೀವ, ಏನು ಇಲ್ಲಿ ಜಯವಾಗಲಿ ಅಂತ ಹೇಳುವುದರಲ್ಲಿ ಏನು ಉದ್ದೇಶ ಅಂತೇಳಿ? ಜಯವಾಗಲಿ ಅಂತ ಹೇಳಿದರೆ ಏನು ಅಂತ ಹೇಳಿದ್ರೆ ಅವರಿಗೆ ನಾವು ಬಿಂಬ ಪ್ರತಿಬಿಂಬ ಭಾವನ ಸ್ವಲ್ಪ ಚಿಂತನೆ ಮಾಡಬೇಕು. ಯಾವುದೇ ಒಂದು ದೇವತೆಗೆ ದೇವಾಗಲಿ ಅಂತ ಹೇಳಿದ್ರೆ, ಈಗ ನಮಗೆ ನಾವು ಪ್ರತಿಬಿಂಬರಾಗಿದ್ದೀವಿ, ನಮಗೆ ಬಿಂಬರೂಪನಾಗಿರುವಂತಹ ಕರ್ಮಾಭಿಮಾನಿ ದೇವರು ಇದ್ದಾರೆ, ಈಗ ಪುಷ್ಕರ ಕರ್ಮಾಭಿಮಾನಿ, ಆ ಪುಷ್ಕರನಿಗೆ ಬಿಂಬನಾಗಿರುವ ಇನ್ನೊಂದು ದೇವತೆ. ಸೊ ಹೀಗೆ ಹೋಗ್ತಾ ಬಂದರೆ ಆ ತಾರತಮ್ಯ ಕ್ರಮದಲ್ಲಿ ಈ ನಾವು ಯಾವ ದೇವರಿಗೆ ಜಯವಾಗಲಿ ಅಂತ ಹೇಳಿದೀವೋ ಆ ದೇವರು ಎಲ್ಲೋ ಒಂದು ಬರ್ತಾರೆ. ಅಲ್ಲಿ ಬರುವ ಆ ದೇವರಿಗೆ ಜಯವಾಗಲಿ ಅಂತ ಹೇಳಿದರೆ ಅವರು ನಾವು ಬಿಂಬ ಪ್ರತಿಬಿಂಬದಲ್ಲಿ ಪ್ರತಿಬಿಂಬದಲ್ಲಿ ಏನಾದರೂ ಕಾರ್ಯ ನಡೆಯಬೇಕಂದರೆ ಬಿಂಬಕ್ಕೆ ಆದಾಗ ಪ್ರತಿಬಿಂಬಕ್ಕಾಗುತ್ತೆ. ಸೊ ಹಾಗೆ ಇಲ್ಲಿ ಪ್ರತಿಬಿಂಬ ಆದ ನಮಗೆ ಯಾವುದಾದ್ರೂ ಜಯವಾಗಬಹುದಂದ್ರೆ ನಮಗೆ ಅಹಂಕಾರ ಮಮಕಾರ ಬಿಡಬೇಕು, ನಮಗೆ ಜೀವನದಲ್ಲಿ ಎಲ್ಲವೂ ಸುಗಮವಾಗಬೇಕು, ನಮಗೆ ಜಯವಾಗಬೇಕಂತ ಹೇಳಿದ್ರೆ ನಮಗೆ ಒಳ್ಳೇದಾಗಬೇಕು. ಸೊ ನಮಗೆ ಒಳ್ಳೇದಾಗಬೇಕಂದ್ರೆ ನಮಗೆ ಬಿಂಬರೂಪವಾದಂತಹ ದೇವತೆಗಳಿಗೆ ಅವರಿಗೆಲ್ಲ ಅವರೆಲ್ಲರೂ ಅವರಿಗೆ ಆ ಅನುಗ್ರಹ ಮಾಡಬೇಕನ್ನುವ ದೃಷ್ಟಿ ಅವರಿಗೆ ಬರಬೇಕು. ಅಂದ್ರೆ ಅವರು ನಮಗೆ ಜಯವಾಗಬೇಕು ಅಂತ ಅವರು ಇಚ್ಛೆಯನ್ನು ಮಾಡಬೇಕು. ಜಯವಾಗಲಿ ಅಂತ ಅದೇ ಅಂದ್ರೆ ನಮಗೆ ಜಯ ಬರುವಂತೆ ಆಗುವ ಸಂದರ್ಭವನ್ನು ನಮಗೆ ಅದನ್ನು ಒದಗಿಸಿ ಕೊಡರಿ ಕೊಡಬೇಕು ಅಂತ ಅವರನ್ನು ಪ್ರಾರ್ಥನೆ ಮಾಡುವುದೇ ಜಯವಾಗಲಿ ಅನ್ನುವ ಉದ್ದೇಶ. ಅವರಿಗೆ ಜಯವಾಗಲಿ ಅಂತ ಹೇಳಿದ್ರು ಕೂಡ ಅದು ಪ್ರಾರ್ಥನಾ ರೂಪಕವಾದ ವಚನ ಅಂತ ನಾವು ಚಿಂತನೆಯನ್ನು ಮಾಡಬೇಕು. ಸೊ ಅದಕ್ಕೆ ಜಯವಾಗಲಿ ಅಂದ್ರೆ ಭಗವಂತನನ್ನು ವಿಘ್ನೇಶ್ವರನ್ನು ಪ್ರಾರ್ಥನೆ ಮಾಡ್ತಾರಪ್ಪ, ನೀನು ನನಗೆ ಇರುವ ನನ್ನಲ್ಲಿರುವ ಅಹಂಕಾರ ಮಮಕಾರ ದೋಷಗಳನ್ನು ಪರಿಹಾರ ಮಾಡುವುದರ ಮೂಲಕವಾಗಿ ನನಗೆ ಒಳ್ಳೇದಾಗುವಂತೆ ಜಯವಾಗುವಂತೆ ನೀನು ಜಯವನ್ನು ಒದಗಿಸಿಕೊಡು ಅಂತ ಹೇಳಿ ಅವರನ್ನು ಪ್ರಾರ್ಥನೆ ಮಾಡುವುದು. ಜಯ ಜಯತು ವಿಘ್ನೇಶ ವಿಘ್ನಾಧಿಪತಿಯಾದ ವಿಘ್ನೇಶ್ವರ ವಿಘ್ನಾಧಿಪತಿಯಾದ ವಿನಾಯಕನೇ ಜಯವಾಗಲಿ ಅಂತ ಹೇಳಿ ಏನು ಅದಕ್ಕೆ ನನಗೆ ನಮಗೆ ಜಯವಾಗಲಿ ಅಂದ್ರೆ ನಮಗೆ ಬರುವ ದೋಷಗಳನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ. ಎಂತಹ ದೋಷಗಳನ್ನು ಪರಿಹಾರ ಮಾಡಬೇಕು ಅಂದ್ರೆ ತಾಪತ್ರಯ ವಿನಾಶನ, ತಾಪತ್ರಯಗಳನ್ನು ನಾಶ ಮಾಡುವವನೇ ಅಂತ ಸಂಬೋಧನೆ ಮಾಡ್ತಾರೆ. ಸೊ ಆ ವಿಧವಾಗಿ ಜಯವಾಗುವುದು. ಸೊ ಅವರು ತಾಪತ್ರಯವನ್ನು ವಿನಾಶ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಜಯವಾಗಿ ನಮಗೆ ಒಳ್ಳೇದಾಯಿತು. ಸೊ ಹೀಗೆ ಪ್ರತಿಯೊಂದರಲ್ಲಿ ಹಾಗೆ ಚಿಂತನೆ ಮಾಡಬೇಕು. ಈ ತಾಪತ್ರಯಗಳು ಅಂದ್ರೆ ಏನು, ಬಹಳ ಕಡೆ ನಾವು ಈ ಶಬ್ದವನ್ನು ಕೇಳ್ತೀವಿ, ತಾಪತ್ರಯ ತಾಪತ್ರಯ ಅಂತೇಳಿ. ತಾಪತ್ರಯ ಅಂತ ಹೇಳಿದರೆ ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ ಅಂತ ಹೇಳ್ತೀವಿ. ಅಂದ್ರೆ ಈ ಶಬ್ದಗಳು ಬರುವಂತಹದ್ದು ಅಧಿಭೂತ, ಅಧಿ ಆತ್ಮ, ಅಧಿದೈವ ಅನ್ನುವ ಶಬ್ದಗಳಿಂದ ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ ಅನ್ನುವ ಶಬ್ದ ಬಂತು. ಅಧಿ ಅಂದ್ರೆ ಇರುವುದು, ಭೂತ ಭೂತಗಳಲ್ಲಿ ಇರುವುದು ಅಧಿಭೂತ, ಅದಕ್ಕೆ ಸಂಬಂಧಪಟ್ಟದ್ದು ಆದಿಭೌತಿಕ. ಅದೇ ವಿಧವಾಗಿ ಅಧ್ಯಾತ್ಮ, ಅಧಿ ಆತ್ಮ, ಆತ್ಮದಲ್ಲಿ ಇರುವುದು ಆಧ್ಯಾತ್ಮಿಕ ಆಯಿತು. ಅಧಿದೈವ, ದೈವದಲ್ಲಿ ಇರುವುದು ಆದಿದೈವ. ಅಂದ್ರೆ ಏನಿಲ್ಲಿ ಭೂತ ಆತ್ಮ ದೈವ ಅನ್ನ ಶಬ್ದಗಳಿಗೆ ಹೇಗೆ ಅರ್ಥವನ್ನು ಮಾಡಬೇಕು, ಅದೆರಡು ಮೂರು ರೀತಿಯಲ್ಲಿ ಮಾಡಬಹುದು, ಅದನ್ನು ನೋಡೋಣ ಹೇಗೆ ಅಂತೇಳಿ. ಈಗ ನೀವೆಲ್ಲ ಕೇಳಿರಬಹುದು, ಹತ್ತು ವಿಧವಾದ ಪ್ರಾಣಗಳ ಶಬ್ದಗಳನ್ನು ಉಪಯೋಗಿಸ್ತೀವಿ. ಉಪ ಪ್ರಾಣಗಳಲ್ಲಿ ಇದೆ ಪ್ರಾಣಗಳು, ಎಲ್ಲ ಈ ಶಬ್ದಗಳು, ಈ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಹಾಗೆ ನಾಗ, ಕೂರ್ಮ, ಕೃಕಳ, ದೇವದತ್ತ, ಧನಂಜಯ ಅನ್ನುವ ಹತ್ತು ಹೆಸರುಗಳು. ಈ ಹೆಸರು ಹತ್ತು ಹೆಸರುಗಳಲ್ಲಿ ಉಪಪ್ರಾಣರು ಇದ್ದಾರೆ. ಈ ಉಪಪ್ರಾಣರು, ಈ ಹತ್ತು ಹೆಸರಿನಲ್ಲಿರುವ ಉಪಪ್ರಾಣರು, ಅವರು 18ನೇ ಕಕ್ಷದಲ್ಲೇ ಇದ್ದಾರೆ. ವಿಘ್ನೇಶ್ವರನು 18ನೇ ಕಕ್ಷದಲ್ಲೇ ಇದ್ದಾನೆ. ಆದ್ರೆ ವಿಘ್ನೇಶ್ವರನಲ್ಲಿ ವಿಶೇಷವಾಗಿ ವಾಯುದೇವರ ಆವೇಶ ಇದೆ. ಈ ಉಪಪ್ರಾಣರು, ಈ ಹೆಸರುಗಳಲ್ಲಿರುವ ಉಪಪ್ರಾಣರು ಅವರನ್ನು ನಿಯಮನ ಮಾಡ್ತಾ ಅದೇ ಹೆಸರುಗಳಿಂದ ಮುಖ್ಯ ಪ್ರಾಣದೇವರು ಇದ್ದಾರೆ. ಅಂದ್ರೆ ಅವರ ಒಳಗೆ, ಆ ಉಪಪ್ರಾಣಗಳ ಒಳಗೆ ಮುಖ್ಯ ಪ್ರಾಣದೇವರು ನೆಲೆಸಿದ್ದಾರೆ. ಹಾಗೆ ಹತ್ತು ಹೆಸರುಗಳನ್ನು ಇಟ್ಕೊಂಡಿದ್ದಾರೆ ಅವರು, ಹತ್ತು ರೂಪಗಳಿಂದ, ಹತ್ತು ಫಾರ್ಮ್ಸ್ ಇನ್ ದಿಸ್ ಹತ್ತು ಉಪಪ್ರಾಣ, ಹತ್ತು ಹೆಸರುಗಳಿಂದ ಅವರಿದ್ದಾರೆ, ಅದೇ ಹೆಸರುಗಳಿಂದ. ಸೊ ಇವರು ಮುಖ್ಯ ಪ್ರಾಣದೇವರು, ಮೂರನೇ ಕಕ್ಷದಲ್ಲಿ ಬರುವಂತಹ. ಸೊ 18ನೇ ಕಕ್ಷದಲ್ಲಿ ಬರುವ ಉಪಪ್ರಾಣರು ಆ ಹೆಸರುಗಳಿಂದ ಅವರ ಒಳಗೆ ಅಂತರ್ಗತರಾಗಿ ನಿಯಾಮಕರಾಗಿರುವ ಮುಖ್ಯ ಪ್ರಾಣದೇವರು ಅವರು ಮೂರನೇ ಕಕ್ಷದಲ್ಲಿ ಬರುವವರು. ಆ ಮುಖ್ಯ ಪ್ರಾಣದೇವರ ಹತ್ತು ರೂಪಗಳ ಒಳಗೆ, ಹತ್ತು ರೂಪಗಳಿಂದ ಪರಮಾತ್ಮ ಇದ್ದಾನೆ ಅದೇ ಹೆಸರುಗಳಿಂದ. ಅಂದರೆ ಪರಮಾತ್ಮನು ಕೂಡ ಪ್ರಾಣಾಪಾನ ವ್ಯಾನ ಉದಾನ ಸಮಾನ ನಾಗಕೂರ್ಮ ಕುಕಳ ದೇವದತ್ತ ಸಂದೇಹ ಅನ್ನುವ ಹೆಸರುಗಳಲ್ಲಿ ಭಗವಂತನು ಇದ್ದಾನೆ. ಸೊ ಆ ಭಗವಂತ ಅವನು ಸ್ವತಂತ್ರನಾಗಿ ಇವರೆಲ್ಲರನ್ನು ನಿಯಮನ ಮಾಡ್ತಾ ಇದ್ದಾನೆ. ಆ ಭಗವಂತನ ಜೊತೆಯಲ್ಲಿ ಲಕ್ಷ್ಮೀ ದೇವಿ ಕೂಡ ನಿತ್ಯ ಮುಕ್ತಳು, ನಿತ್ಯ ಅವಿಯೋಗಿನಿ ಆಗಿರುವಂತಹ ಲಕ್ಷ್ಮೀ ದೇವಿ ಭಗವಂತನನ್ನು ಸೇವೆ ಮಾಡ್ತಾ ಭಗವಂತನ ಸಹಯೋಗಿನಿಯಾಗಿ ಅಲ್ಲಿ ಆ ಬ್ರಹ್ಮವಾಯುಗಳನ್ನು ಕೂಡ, ರುದ್ರಾದಿಗಳನ್ನೆಲ್ಲರನ್ನು ನಿಯಮನ ಮಾಡ್ತಾ, ಸಮಸ್ತ ದೇವತೆಗಳನ್ನು ನಿಯಮನ ಮಾಡ್ತಾ ಲಕ್ಷ್ಮೀನಾರಾಯಣರಿದ್ದಾರೆ. ನಮಗೆ ಬರುವ ಕಷ್ಟಗಳಾಗಲಿ, ದುಃಖಗಳಾಗಲಿ, ತಾಪಗಳಾಗಲಿ, ಅವನ್ನು ಮೂರು ವಿಧವಾಗಿ, ಮೂರು ಕ್ಯಾಟಗರೀಸ್ ನಲ್ಲಿ ವಿಭಾಗ ಮಾಡಿದ್ದಾರೆ. ಅಧಿಭೌತಿಕ, ಅಧಿದೈವಿಕ, ಆಧ್ಯಾತ್ಮಿಕ ಅಂತೇಳಿ. ಇಲ್ಲಿ ಭೂತ ಅಂತ ಹೇಳಿದ್ರೆ ಪಂಚಭೂತಾತ್ಮಕವಾದ ಶರೀರ, ದೇಹ ಅಂತ ತಗೊಂಡ್ರೆ, ಅಧಿಭೌತಿಕ ಅಂದರೆ ನಮ್ಮ ದೇಹದಲ್ಲಿ ಬರುವಂತಹ ತೊಂದರೆಗಳು. ಇವುಗಳನ್ನು ಯಾರು ಮಾಡ್ತಾರೆ ಅಂದ್ರೆ, ನಮ್ಮ ದೇಹದಲ್ಲಿ ತೊಂದರೆಗಳು ಬರುವಂತೆ ಉಪಪ್ರಾಣರು, ಇನ್ನು ಇತರ ತತ್ವಾಭಿಮಾನಿ ದೇವತೆಗಳು ಇದ್ದಾರೆ. ಈ ತತ್ವಾಭಿಮಾನಿ ದೇವತೆಗಳು ಈ ಉಪಪ್ರಾಣರ ಮೇಲೆನೂ ಇರಬಹುದು, ಉಪಪ್ರಾಣರ ಕಡೆಗೂ ಇರಬಹುದು. ಸೊ ಈ ಉಪಪ್ರಾಣರು ಏನು ಮಾಡ್ತಾರೆ, ತಮ್ಮಕ್ಕಿಂತ ಮೇಲೆ ಇರುವ ತತ್ವಾಭಿಮಾನಿ ದೇವತೆಗಳನ್ನು ಅನುಸರಿಸುತ್ತಾರೆ, ತಮ್ಮಕ್ಕಿಂತ ಕೆಳಗಿರುವ ತತ್ವಾಭಿಮಾನಿ ದೇವತೆಗಳನ್ನು ಅವರಿಗೆ ಆಜ್ಞೆ ಕೊಡ್ತಾರೆ. ಆ ಉಪಪ್ರಾಣರನ್ನು ಮತ್ತು ಆ ಉಪಪ್ರಾಣರು ಏನು ಮಾಡ್ತಾರೆ, ತಮ್ಮ ಒಳಗೆ ಅಂತರ್ಗತವಾಗಿರುವ ಮುಖ್ಯ ಪ್ರಾಣ ದೇವರನ್ನು, ಅವರನ್ನು ಅವರು ಉಪಾಸನೆ ಮಾಡ್ತಾ ಇದ್ದಾರೆ. ಮುಖ್ಯ ಪ್ರಾಣ ದೇವರು ಯುವ ಪ್ರಾಣರನ್ನು ಅವರು ನಿಯಮನ ಮಾಡ್ತಾ ಇದ್ದಾರೆ. ಆ ಮುಖ್ಯ ಪ್ರಾಣ ದೇವರನ್ನು ಲಕ್ಷ್ಮೀನಾರಾಯಣರು, ಆ ಮುಖ್ಯ ಪ್ರಾಣ ದೇವರ ಒಳಗಿರುವ ಲಕ್ಷ್ಮೀನಾರಾಯಣ ರೂಪಗಳು ನಿಯಮನ ಮಾಡ್ತಾ ಇದ್ದಾರೆ. ಆ ನಾರಾಯಣ ಅಲ್ಲಿ ಆ ರೂಪದಲ್ಲಿ ಅದೇ ಹೆಸರುಗಳಿಂದ, ಹತ್ತು ರೂಪಗಳಿಂದ ನಾರಾಯಣ ಇದ್ದಾನೆ ಅಂತ ನಾವು ನೋಡಿದ್ದೀವಿ. ಅಷ್ಟೇ ಅಲ್ಲದೆ ಆ ಭಗವಂತ ಇನ್ನೊಂದು ರೂಪದಲ್ಲಿ ಕೂಡ, ಆದಿಭೌತಿಕ ರೂಪ, ಆದಿಭೌತಿಕದಲ್ಲಿ ಅಚ್ಯುತ ನಾಮಕನಾಗಿ ಭಗವಂತ ಇದ್ದಾನೆ. ಇದ್ದು ನಮಗೆ ದೇಹದಲ್ಲಿ ಬರುವ ತೊಂದರೆಗಳು ನಮ್ಮ ಕರ್ಮಾನುಸಾರವಾಗಿ ನಮಗೆ ಉಂಟು ಮಾಡ್ತಾ ಇದ್ದಾರೆ. ದೇಹ ಸಂಬಂಧವಾದ ಈ ತಾಪಗಳಿಗೆ ಅಧಿಭೌತಿಕ ಅಂತ ಕರೀತಾರೆ. ಇನ್ನೊಂದು ಆಧ್ಯಾತ್ಮ ಅಂತ ಹೇಳಿದರೆ, ಅಂದ್ರೆ ನಮ್ಮ ದೇಹದಲ್ಲಿ ಎಲ್ಲಿ ಈ ಕಷ್ಟಗಳು ನಮಗೆ ದೇಹದಲ್ಲಿ ಬರ್ತಾ ಇದೆ, ಆ ಕಷ್ಟಗಳು ದೇಹದಲ್ಲಿ ಬರುವ ಕಷ್ಟಗಳು ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಕಷ್ಟಗಳು ಬರ್ತಾ ಇದೆ ಅನ್ನುವ ಆಧಾರದ ಮೇಲೆ ಮಾಡಿದಂತಹ ವಿಭಜನೆ ಇದು. ಮೂರು ವಿಧವ ಅಂದ್ರೆ, ನಮಗೆ ತೊಂದರೆಗಳು, ಕಷ್ಟಗಳು ದೇಹದಲ್ಲಿ ಬರಬಹುದು, ಮನಸ್ಸಿನಲ್ಲಿ ಬರಬಹುದು, ಇಂದ್ರಿಯಗಳಲ್ಲಿ ಬರಬಹುದು. ದೇಹದಲ್ಲಿ ಬಂದಾಗ ಅವುಗಳನ್ನು ಆದಿಭೌತಿಕ ಅಂತ ಹೇಳಿದರು. ಅದೇ ವಿಧವಾಗಿ ಆತ್ಮ, ಆತ್ಮ ಅಂದ್ರೆ ಮನಸ್ಸು, ಮನೋವೃತ್ತಿಗಳು, ಮನೋಪ್ರವೃತ್ತಿಗಳು. ನಮಗೆ ಮಾನಸಿಕ ತೊಂದರೆಗಳು ಬಂದಾಗ ಮನೋಪ್ರವೃತ್ತಿಗಳಲ್ಲಿ, ಮನೋವೃತ್ತಿಗಳಲ್ಲಿ ಬರುವ ತೊಂದರೆಗಳು ಯಾವುದಿದೋ ಅವುಗಳನ್ನು ಕೂಡ ಉಪಪ್ರಾಣರೇ ಮತ್ತು ಮೇಲೆ ಹೇಳಿದ ರೀತಿಯಲ್ಲಿ ಅವರು ಕೂಡ ಉಂಟು ಮಾಡ್ತಾ ಇದ್ದಾರೆ. ಅಂದ್ರೆ ಉಪಪ್ರಾಣದವರು ದೈಹಿಕ ತೊಂದರೆಗಳನ್ನು ಮಾತ್ರವಲ್ಲದೆ ಮಾನಸಿಕ ತೊಂದರೆಗಳನ್ನು ಅವರೇ ಮಾಡ್ತಾ ಇದ್ದಾರೆ, ನಮ್ಮ ಕರ್ಮಾನುಸಾರವಾಗಿ. ಸರಿ, ಅವರು ಅವರ ಒಳಗಿರುವ ಮುಖ್ಯ ಪ್ರಾಣದೇವ ರೂಪಗಳು, ಅದರ ಒಳಗಿರುವ ಲಕ್ಷ್ಮೀನಾರಾಯಣ ರೂಪಗಳು, ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕದಲ್ಲಿರುವ ಆ 10 ರೂಪಗಳ ಜೊತೆಯಲ್ಲಿ ಅನಂತ ನಾಮಕನಾಗಿ, ಹೇಗೆ ಆದಿಭೌತಿಕದಲ್ಲಿ ಅಚ್ಚಿದ ನಾಮಕನಾಗಿದ್ದಾನೋ ಆಧ್ಯಾತ್ಮಿಕದಲ್ಲಿ ಅನಂತ ನಾಮಕನಾಗಿ ಪರಮಾತ್ಮ ಇದ್ದು ನಮಗೆ ಮಾನಸಿಕವಾದ ತೊಂದರೆಗಳು ಬರುವಂತೆ, ನಮ್ಮ ನಮ್ಮ ಕರ್ಮಾನುಸಾರ ಬರುವಂತೆ ಮಾಡ್ತಾ ಇದ್ದಾರೆ. ಇವರು ಆ ತಾರತಮ್ಯಾನುಸಾರವಾಗಿ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಅಧಿದೈವಿಕ, ಇಲ್ಲಿ ದೈವ ದೇವ ಅಂದ್ರೆ ಇಂದ್ರಿಯಗಳಿಗೆ ಸಂಬಂಧಪಟ್ಟದ್ದು, ಇಂದ್ರಿಯ ಅಭಿಮಾನಿ ದೇವತೆಗಳಿದ್ದಾರೆ. ಸೊ ಹೀಗೆ ಅಧಿದೈವಿಕ ಅಂತ ಹೇಳಿದರೆ ನಮಗೆ ಇಂದ್ರಿಯಗಳಲ್ಲಿ ಬರುವಂತಹ ತೊಂದರೆಗಳು, ಇಂದ್ರಿಯ ಸಂಬಂಧವಾದ ತೊಂದರೆಗಳು ಯಾವುದಿದೋ ಅವುಗಳನ್ನು ಕೂಡ ಉಪಪ್ರಾಣರು ನಮಗೆ ಆ ಇಂದ್ರಿಯ ದೋಷಗಳನ್ನು, ಇಂದ್ರಿಯಗಳ ಸಂಬಂಧಪಟ್ಟ ತೊಂದರೆಗಳು ಬರುವಂತೆ ಮಾಡ್ತಾ ಇದ್ದಾರೆ, ನಮ್ಮ ನಮ್ಮ ಕರ್ಮಾನುಸಾರವಾಗಿ. ಅದು ಕೂಡ ಹಾಗೆ ಅದರ ಒಳಗಿರುವ ಮುಖ್ಯ ಪ್ರಾಣದೇವ ರೂಪಗಳು, ಅದರ ಒಳಗಿರುವ ಭಗವಂತನ ರೂಪಗಳು, ಆ 10 ಹೆಸರುಗಳಿಂದ ಇದ್ದಾರೆ, ಪ್ರಾಣಾಪಾನ ವ್ಯಾನಾದಿ ಹೆಸರುಗಳಿಂದ. ಹಾಗೆ ನಮಗೆ ಇಂದ್ರಿಯ ಸಂಬಂಧವಾದ ತೊಂದರೆಗಳು, ಆದಿದೈವಿಕ ತೊಂದರೆಗಳು ಬರುವಂತೆ ಮಾಡ್ತಾ ಇದ್ದಾರೆ ಆ ರೂಪಗಳು, ಆ ಭಗವಂತನ ರೂಪಗಳ ಸಹಿತವಾಗಿ. ಅಷ್ಟೇ ಅಲ್ಲದೆ ಆ 10 ರೂಪಗಳು ಮಾತ್ರವಲ್ಲದೆ ಆದಿದೈವಿಕದಲ್ಲಿ ಗೋವಿಂದ ನಾಮಕನಾಗಿ ಭಗವಂತ ಅಚ್ಯುತ ಅನಂತ ಗೋವಿಂದ. ಸೊ ಆದಿದೈವಿಕದಲ್ಲಿ ಗೋವಿಂದ ನಾಮಕನಾಗಿ ಪರಮಾತ್ಮ ನೆಲೆಸಿದ್ದು ನಮಗೆ ಆ ಇಂದ್ರಿಯ ಸಂಬಂಧವಾದ ತೊಂದರೆಗಳು ನಮ್ಮ ನಮ್ಮ ಕರ್ಮಾನುಸಾರವಾಗಿ ಬರುವಂತೆ ಮಾಡ್ತಾ ಇದ್ದಾರೆ. ಇದು ಒಂದು ವಿಧವಾದ ಎಲ್ಲಿ ನಮಗೆ ತೊಂದರೆಗಳು ಬರ್ತಾ ಇದೆ ಅಂತ ವಿಭಜನೆ ಮಾಡಿದಾಗ ಬರುವಂತಹ ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ ತಾಪಗಳು, ತಾಪತ್ರಯಗಳು. ಇವು ಎಲ್ಲಿ ಬರ್ತಾ ಇದೆ ಅಂತ ಮಾತ್ರವಲ್ಲದೆ ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿದಾಗ ಇನ್ನೊಂದು ಮುಖವಾದದಿಂದ ಇದನ್ನು ನೋಡಬಹುದು. ಅಂದರೆ ನಮಗೆ ದೇಹದಲ್ಲಿ ಬರುವ ತೊಂದರೆಗಳು ಯಾವುದಿದೋ ಎಲ್ಲವೂ ದೇಹದಲ್ಲೇ ಬರ್ತಾ ಇದೆ. ಸೊ ಎಲ್ಲಿಂದ ಬರ್ತಾ ಇದೆ? ನಮ್ಮ ದೇಹದಿಂದ ಬರ್ತಾ ಇದೆ ಅಂತ ಹೇಳಿದರೆ ಆ ದೇಹದಿಂದ ಬರುವ ದೈಹಿಕ, ಮಾನಸಿಕ, ಅದೇ ವಿಧವಾಗಿ ಇಂದ್ರಿಯ ಸಂಬಂಧವಾದದ್ದು ತೊಂದರೆಗಳು ಎಲ್ಲ, ಅವೆಲ್ಲವೂ ದೇಹದಲ್ಲಿ ಬರುವ ಎಲ್ಲವನ್ನೂ ಕೂಡ ನಾವು ಆಧ್ಯಾತ್ಮಿಕ ಅಂತ ತಗೊಂಡರೆ, ಯಾಕಂದ್ರೆ ಆತ್ಮ ದೇಹ ಅಂತ, ದೇಹ ಸಂಬಂಧವಾದದ್ದು ಅಂದ್ರೆ ಎಲ್ಲ ಭೌತಿಕ ದೇಹ, ಮಾನಸಿಕ, ಆಮೇಲೆ ಇಂದ್ರಿಯ ಎಲ್ಲದಕ್ಕೂ ಸಂಬಂಧಪಟ್ಟದ್ದು ಎಲ್ಲವನ್ನೂ ಕೂಡ ಆಧ್ಯಾತ್ಮಿಕ, ಅಲ್ಲಿಂದ ಬರುವಂತಹ ತೊಂದರೆಗಳು ಅಂದ್ರೆ ಎಲ್ಲಿ ಬರುವುದಲ್ಲ ಅಲ್ಲಿಂದ ಬರುವುದು. ಈ ವಿಧವಾಗಿ ಮೂರರಿಂದಲೂ ಬರುವ ತೊಂದರೆಗಳನ್ನು ಆಧ್ಯಾತ್ಮಿಕ ಅಂತ ತಗೊಂಡರೆ ಈ ಆಧ್ಯಾತ್ಮಿಕ ತೊಂದರೆಗಳು ಬರುವುದಕ್ಕೆ ಕಾರಣವೇನು ಅಂತ ಹೇಳಿದ್ರೆ ನಾವು ಜಡಾತ್ಮಕ ಪ್ರಕೃತಿಯಿಂದ ಅಂದ್ರೆ ನಮ್ಮ ಸುತ್ತಮುತ್ತು ಇರುವ ಪ್ರಕೃತಿಯ ಪ್ರಭಾವದಿಂದ ನಮಗೆ ಅಂದ್ರೆ ಪ್ರಕೃತಿಯಲ್ಲಿ ಏನೇನು ಆಗ್ತಾ ಇದೋ ಅದರ ಪ್ರಭಾವದಿಂದ ನಮಗೆ ಈ ಮೂರರಲ್ಲಿ ಕೂಡ ದೇಹ, ಮನಸ್ಸು, ಇಂದ್ರಿಯಗಳಲ್ಲಿ ತೊಂದರೆ ಬರಬಹುದು. ಅಂದ್ರೆ ಆ ಪ್ರಕೃತಿಯಲ್ಲಿ ಸರಿಯಾಗಿ ನಾವು ಇಂಟರಾಕ್ಷನ್ ಇಟ್ಕೊಳ್ಳದೇ ಇರೋ ಅಂದ್ರೆ ಡ್ಯೂಟಿ ಇಂಪ್ರಾಪರ್ ಇಂಟರಾಕ್ಷನ್ ವಿತ್ ನೇಚರ್ ಅಂದ್ರೆ ಏನು? ಉದಾಹರಣೆಗೆ ನಾವು ಏನು ಸರಿಯಾದ ಆಹಾರವನ್ನು ತಗೊಳ್ಳದೇ ಇರುವುದು, ಇಲ್ಲ ಪೊಲ್ಯೂಟೆಡ್ ಏರ್ ಅದನ್ನು ಒಳಗೆ ಹೇಳ್ಕೊಳ್ಳುವುದು, ಸೊ ಬ್ರೀತಿಂಗ್ ದ ಪೊಲ್ಯೂಟೆಡ್ ಏರ್ ಹೀಗೆ, ಇಲ್ಲ ಇಂಬ್ಯಾಲೆನ್ಸ್ಡ್ ಫುಡ್ ತಗೊಳ್ಳುವುದು, ಇಂಬ್ಯಾಲೆನ್ಸ್ ಫುಡ್ ಬಿಹೇವಿಯರ್. ಈ ವಿಧವಾಗಿ ನಾವು ಸರಿಯಾಗಿ ಪ್ರವರ್ತನೆ ಮಾಡದೆ ಆ ಪ್ರಕೃತಿಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಇರುವುದರಿಂದ ಬರುವ ತೊಂದರೆಗಳು, ಇದು ಒಂದು ವಿಧವಾದ. ಸೊ ವಿ ಕೆನ್ ಹರ್ಟ್ ಅವರ್ ಸೆಲ್ಸ್ ಆರ್ ನಮ್ಮ ಪಂಚಭೂತಗಳು, ನಮ್ಮ ದೇಹದಲ್ಲಿಯೇ ಪಂಚಭೂತಗಳಿವೆ, ಹೊರಗೆ ಇಂಟರಾಕ್ಷನ್ ಇಂದ ಬರಬಹುದು ತೊಂದರೆಗಳು ಪಂಚಭೂತಗಳಿಂದ. ನಮ್ಮ ದೇಹದಲ್ಲೇ ಪಂಚಭೂತಗಳು ನೆಲೆಸಿವೆ, ಅದರ ಮೂಲಕವಾಗಿ ನಮ್ಗೆ ತೊಂದರೆಗಳು ಬರಬಹುದು. ಉದಾಹರಣೆಗೆ ಏನೋ ಆಪ್ಟಿಕ್ ನರ್ವ್ ಸರಿಯಾಗಿ ಕೆಲಸ ಮಾಡಲು ಡ್ಯಾಮೇಜ್ ಆಗಬಹುದು, ಕಣ್ಣು ಕಾಣ್ತಿರ್ಬೋದು, ಏನೋ ಅಂತಹದ್ದಾಗಬಹುದು, ಹಾಗೇನೂ ಆಗಬಹುದು. ಇಲ್ಲ, ಈ ಪಂಚಭೂತಗಳು ನಮಗೆ ಹೊರಗೆ ಬೇರೆ ರೀತಿಯಲ್ಲಿಯೂ ತೊಂದರೆ ಕೊಡುವ, ಅಂದ್ರೆ ಇಂಟರಾಕ್ಷನ್ ವಿತ್ ಪಂಚಭೂತಗಳು ಮಾತ್ರವಲ್ಲ, ಪಂಚಭೂತಗಳ ಸಂಬಂಧವಾದದ್ದು ಫ್ಲಡ್ಸ್ ಇಲ್ಲ ಭೂಕಂಪ ಇತ್ಯಾದಿಗಳು, ಸ್ಟಾರ್ಮ್ಸ್ ಬರಬಹುದು, ಇವೆಲ್ಲವೂ ಕೂಡ ಆದಿಭೌತಿಕದಲ್ಲಿ ಸೇರಿದೆ, ಆಧ್ಯಾತ್ಮಿಕ ಆದಿಭೌತಿಕ ಆಗತ್ತೆ. ಅದಾದ ಮೇಲೆ ಈ ಇವೆಲ್ಲವೂ ಆಗುವುದಕ್ಕೆ ಕಾರಣ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಇಷ್ಟೆಲ್ಲಾ ತೊಂದರೆಗಳು ನಮಗೆ ಬರ್ತಾ ಇದೆ, ರೋಗಗಳು ಇತ್ಯಾದಿಗಳು, ತೊಂದರೆಗಳು, ಫ್ಲಡ್ಸ್, ಅರ್ಥಕ್ವೇಕ್ ಇತ್ಯಾದಿಗಳು ಇವೆಲ್ಲವೂ ನಮ್ಗೆ ಕಷ್ಟಗಳು ಬರ್ತಾ ಇದಲ್ವಾ, ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ನಮ್ಮ ಕರ್ಮಗಳೇ ಅದರಿಂದ. ಸೊ ನಮ್ಮ ಕರ್ಮಗಳು ಕಾರಣ. ಅಂದ್ರೆ ಇನ್ನೊಂದು ಲೇಯರ್ ನಲ್ಲಿ ಹೋದರೆ ಇವು ಬರಲಕ್ಕೆ ಕಾರಣ ನಾವು ಮಾಡುವ ಕರ್ಮಗಳು. ಆ ಕರ್ಮಗಳನ್ನು ನಾವು ಮಾಡ್ತಾ ಇದ್ದೀವಿ, ನಾವು ಮಾಡಿದ ಕರ್ಮಗಳ ಅನುಗುಣವಾಗಿ ನಮಗೆ ಇವೆಲ್ಲ ಆಗ್ತಾ ಇದೆ. ಅಂದ್ರೆ ನಮ್ಮ ದೈವವೇ ಅಂತದ್ದು, ನಮ್ಮ ದೈವರೇ ಅಂದ್ರೆ ದೈವಿಕ ಅಂದ್ರೆ ನಾವು ಮಾಡಿದ ಕರ್ಮಗಳೇ ನಮ್ಮನ್ನು ಹೀಗೆ ಉಂಟು ಮಾಡಿಸ್ ಅದು. ಆದ್ರಿಂದ ಅವೆಲ್ಲ ಆದೈವಿಕ, ನಮ್ಮ ಕರ್ಮಾನುಸಾರವಾಗಿ ಅವೆಲ್ಲ ಆಗುತ್ತೆ. ಎಲ್ಲಿಂದ ಬರ್ತಾ ಇದೆ? ನಮ್ಮ ಕರ್ಮಗಳಿಂದ ಬರ್ತಾ ಇದೆ. ಎಲ್ಲಿ ಬರ್ತಾ ಇದೆ ಅನ್ನೋದರಲ್ಲಿ ಒಂದು ವಿಭಾಗ ಆದ್ರೆ, ಎಲ್ಲಿಂದ ಬರ್ತಾ ಇದೆ ಅನ್ನುವ ರೀತಿಯಲ್ಲಿ ಇನ್ನೊಂದು ವಿಭಾಗವನ್ನು ಮಾಡಿದಾಗ ಇದು ಈ ವಿಧವಾಗಿ ಆದಿದೈವಿಕ ಅನ್ನೋದು ಈ ವಿಧವಾದ ಒಂದು ಅರ್ಥವನ್ನು ನಾವು ನೋಡಬಹುದು. ಇವೆಲ್ಲವೂ ಕೂಡ ನಾವು ಅಭಿಮಾನಿ ದೇವತೆಗಳ ಮೂಲಕವಾಗಿ ನೋಡೋದು. ಅಂದ್ರೆ ಇದು ಎಲ್ಲದರಲ್ಲಿ ಕೂಡ ಅಭಿಮಾನಿ ದೇವತೆಗಳ ತಾರತಮ್ಯವೂ ಅವು ನಾವು ನೋಡಬೇಕು. ಅಂದ್ರೆ ಇವೆಲ್ಲವೂ ಆಗುವ ರೀತಿ ಹೇಗಿದೆ, ಅವು ತಾರತಮ್ಯಾನುಸಾರವಾಗಿ ಆಯಾ ದೇವತೆಗಳು ಅವೆಲ್ಲವನ್ನು ಉಂಟು ಮಾಡ್ತಾ ಇದ್ದಾರೆ, ಆದ್ದರಿಂದ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಇವೆಲ್ಲವೂ ಕೂಡ ಇವೆಂಚುವಲ್ ಆಗಿ ಕಂಟ್ರೋಲ್ ಮಾಡುವ, ಕೊನೆಯಾಗಿ ಸ್ವತಂತ್ರನಾಗಿ ಎಲ್ಲವನ್ನು ನಿಯಂತ್ರಣ ಮಾಡುವನು ಪರಮಾತ್ಮ ಶ್ರೀಹರಿ ಮಾಡ್ತಾನೆ. ಅಷ್ಟೇ ಅಲ್ಲದೆ ಆ ಶ್ರೀಹರಿ ಮಾಡುವುದು ಪ್ರಕೃತಿಯ ಮೂಲಕವಾಗಿ ಮಾಡ್ತಾನೆ. ಆ ಪ್ರಕೃತಿಯು ಎರಡು ವಿಧವಾದ ಪ್ರಕೃತಿಗಳ ಮೂಲಕವಾಗಿ ಮಾಡ್ತಾನೆ. ಲಕ್ಷ್ಮೀದೇವಿಯನ್ನು ಚೇತನ ಪ್ರಕೃತಿ, ಜಡ ಪ್ರಕೃತಿ. ಪ್ರಧಾನವಾಗಿ ಲಕ್ಷ್ಮೀದೇವಿ ಚೇತನ ಪ್ರಕೃತಿ, ಸೆಕೆಂಡರಿಯಾಗಿ ಜಡ ಪ್ರಕೃತಿ. ಲಕ್ಷ್ಮೀದೇವಿಯಿಂದಲೇ ನಿಯಮಿತವಾಗುವಂತಹದ್ದು, ಪರಮಾತ್ಮ ಸ್ವತಂತ್ರ ನಿಯಮನ ಮಾಡುವಂತಹ ಈ ಜಡ ಪ್ರಕೃತಿ, ಎರಡು ವಿಧವಾದ ಪ್ರಕೃತಿಗಳು, ಎರಡು ವಿಧವಾದ ಪ್ರಕೃತಿಗಳಿದೆ ಅನ್ನುವುದಕ್ಕೆ ನಾವು ಗೀತೆಯಲ್ಲಿ ನೋಡಿದ್ವಿ. ಅಚೇತನ ಚೇತನೇತಿ ದ್ವಿವಿಧ ಪ್ರಕೃತಿ ಮತ, ತ್ರಿಗುಣ ಅಚೇತನ ತತ್ರ ಚೇತನ ಶ್ರೀಹಿ ಹರಿಪ್ರಿಯ ಅಂತ ಹೇಳಿ, ತ್ರಿಗುಣಾತ್ಮಕವಾದ ಪ್ರಕೃತಿ, ಅಚೇತನ ಪ್ರಕೃತಿ, ಜಡ ಪ್ರಕೃತಿ, ಅದೇ ವಿಧ ಲಕ್ಷ್ಮೀದೇವಿ ಚೇತನ ಪ್ರಕೃತಿ ಅಂತ ಹೇಳಿ ಅಲ್ಲಿ ಎರಡು ವಿಧವಾದ ಪ್ರಕೃತಿ ಇದೆ ಅಂತ ನೋಡಿದ್ದೀವಿ. ಸೊ ಇಲ್ಲಿ ಜಡಾತ್ಮಕವಾದ ಪ್ರಕೃತಿಯ ಒಳಗೆ ಆದಿಭೌತಿಕ ರೀತಿಯಲ್ಲಿ ಪ್ರಕೃತಿ, ಸೊ ತ್ರಿಗುಣ ಪ್ರಕೃತಿ, ಭೂತಗಳನ್ನು ಪಂಚಭೂತಗಳನ್ನು ಆಗತ್ತೆ ಅಲ್ಲಿಂದ. ಸೊ ಈ ವಿಧವಾಗಿ ಜಡಾತ್ಮಕ ಪ್ರಕೃತಿ ಒಳಗೆ ಆದಿಭೌತಿಕ ರೀತಿಯಲ್ಲಿ ಎಲ್ಲ ಅಭಿಮಾನಿ ದೇವತೆಗಳು ನೆಲೆಸಿದ್ದು ಭಗವಂತ ಅಚ್ಯುತನಾಮಕ ಭಗವಂತನವರೆಗೂ ಆ ತಾರತಮ್ಯಾನುಸಾರವಾಗಿ ಅವರೆಲ್ಲರೂ ಕೂಡ ಆ ರೂಪಂ ರೂಪಂ ಪ್ರತಿರೂಪೋ ಬಭುವ ಅಂತ ಹೇಳಿದಂತೆ ನಮಗೆ ಬಿಂಬರೂಪರಾಗಿ ಅವರಿಗಿನ ಮೇಲಿನವರಿಗೆ ಅವರು ಪ್ರತಿಬಿಂಬರು ಹೀಗೆ ಇದ್ದು ಅವ್ರು ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಸ್ವತಂತ್ರನಾಗಿ ಭಗವಂತ ಅವನು ಆ ಹತ್ತು ರೂಪಗಳಿಂದಲೂ ಅಷ್ಟೇ ಅಲ್ಲದೆ ಅಚ್ಯುತನಾಮಕನಾಗಿಯೂ ಆದಿಭೌತಿಕ ರೂಪದಲ್ಲಿ ಭಗವಂತವೆಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಮಗೆ ಅವು ದೇಹ ನಮ್ಮ ದೇಹದಲ್ಲಿ ಅವುಗಳನ್ನು ನಾವು ಅನುಭವ ಮಾಡ್ತಾ ಇದ್ವಿ. ಅಷ್ಟೇ ಅಲ್ಲದೆ ನಮ್ಮ ದೇಹದ ಒಳಗೆ ಆಧ್ಯಾತ್ಮಿಕ ರೀತಿಯಲ್ಲಿ ಎಲ್ಲ ಅಭಿಮಾನಿ ದೇವತೆಗಳು ನಿಂತಿದ್ದು ಅನಂತ ರೂಪನಾದ ಪರಮಾನಂತ ನಾಮಕನಾದ ಪರಮಾತ್ಮ ಅಷ್ಟರ ಒಳಗೂ ಅವರು ಮತ್ತು ತಾರತಮ್ಯಾನುಸಾರವಾಗಿ ಇದ್ದು ನಮಗೆ ಎಲ್ಲ ಏನೇನಾಗ್ತಾ ಇದೆ ಅವೆಲ್ಲ ಆಗುವಂತೆ ಮಾಡ್ತಾ ಇದೆ. ಅಂದ್ರೆ ಇವೆಲ್ಲವೂ ಆಗ್ತಾ ಇರೋ ತಾಪತ್ರಯಗಳು ಆಗ್ತಾ ಇರೋದು ರ್ಯಾಂಡಮ್ ರೀಸನ್ಸ್ ಅಲ್ಲ, ಅದು ಏನೋ ಆಕಸ್ಮಿಕವಾಗಿ ಬರುವಂತಹದ್ದಲ್ಲ. ನಾವು ಮಾಡಿದ ಕರ್ಮಗಳ ಅನುಸಾರವಾಗಿ ಅವರು ಮಾಡ್ತಾ ಇದ್ದಾರೆ. ಸೊ ಅವರು ದೇ ಆರ್ ಟ್ರಿಗರ್ಡ್ ಬೈ ಅವರ್ ಪ್ರಯರ್ ಆಕ್ಷನ್ಸ್. ಪಾಪ ಪುಣ್ಯ ಇವೆಲ್ಲವೂ ಕೂಡ ಅದೃಷ್ಟ ಅಂತ ನಮ್ಮ ಕಣ್ಣಿಗೆ ಕಾಣದೇ ಇರಬಹುದು, ಅನ್ಸೀನ್ ಬಯಸ್, ಇವುಗಳಿಂದ ಅವೆಲ್ಲ ನಮಗೆ ಉಂಟಾಗ್ತಾ ಇದೆ. ಸೊ ಈ ಅದೃಷ್ಟದ ಒಳಗೆ ಎಲ್ಲ ಕರ್ಮಗಳ ಒಳಗೂ ಕೂಡ ಆದಿದೈವಿಕ ರೀತಿಯಲ್ಲಿ ಮತ್ತು ಈ ಅಭಿಮಾನಿ ದೇವತೆಗಳೆಲ್ಲರೂ ನಿಂತಿದ್ದು ಗೋವಿಂದ ನಾಮಕ ಪರಮಾತ್ಮನವರೆಗೂ ಅವರಿದ್ದು ಈ ತಾಪತ್ರಯಗಳು ನಮಗೆ ಬರುವಂತೆ ಅವರು ಮಾಡ್ತಾ ಇದ್ದಾರೆ. ಇಷ್ಟು ಎಲ್ಲ ಬರಲಕ್ಕೆ ಇದೆಲ್ಲವೂ ಕೂಡ ನಾವು ಮಾಡಿದ ಕರ್ಮಗಳನುಸಾರವಾಗಿ ಆಗ್ತಾ ಇದೆ. ಆಯ್ತು, ಆದ್ರೆ ಅವುಗಳ ತೊಂದರೆಯನ್ನು ನಾವು ಅನುಭವಿಸಲೇಬೇಕು ಪ್ರಾರಬ್ಧ. ಆದರೂ ಕೂಡ ಆ ಪ್ರಾರಬ್ಧವನ್ನು ಸ್ವಲ್ಪ ಕಡಿಮೆ ಮಾಡುವುದಕ್ಕೂ ಅಂದ್ರೆ ಉಪಮರ್ದ ಮಾಡುವುದಕ್ಕೂ ಇಲ್ಲ ನಮಗೆ ಅದರನ್ನು ಸಹನ ಮಾಡುವ ಶಕ್ತಿಯನ್ನು ಕೊಡುವುದಕ್ಕೂ ಎರಡಕ್ಕಾಗಿ ಕೂಡ ನಾವು ವಿಘ್ನೇಶ್ವರನ ಪ್ರಾರ್ಥನೆಯಲ್ಲಿ ಮಾಡ್ತಾ ಇದ್ದೀವಿ. ಸೊ ವಿಘ್ನೇಶ್ವರ ದೇವರು ಅಲ್ಲಿ ವಿಶೇಷವಾಗಿ ನಿಂತಿದ್ದು ಈ ವಿಧವಾಗಿ ನಮ್ಮನ್ನು ಅನುಗ್ರಹ ಮಾಡಬೇಕು ಅಂತ ಹೇಳಿ ಅದಕ್ಕೆ ತಾಪತ್ರಯ ವಿನಾಶನ ಅಂತ ಹೇಳಿ ಹೇಳುವ ಮಾತು. ಇಲ್ಲಿ ವಿಶ್ವ ಮಂಗಳ, ಜಗತ್ತಿಗೆ ಎಲ್ಲವನ್ನು ಮಂಗಳವನ್ನು ಉಂಟು ಮಾಡುವವನೇ ಅಂತ ಹೇಳಿ ಹೇಳಿದ್ದಾರೆ. ಜಯ ಜಯತು ವಿದ್ಯಾಪ್ರದಾಯಕ, ವಿದ್ಯಾಪ್ರದಾಯಕ ವೇದ ವಿದ್ಯದ ಜ್ಞಾನ, ವೇದದಲ್ಲಿ ಇರುವ ಅರ್ಥದ ಜ್ಞಾನ ಇವೆಲ್ಲವನ್ನು ಕೂಡ ಪ್ರದಾನ ಮಾಡುವವನೇ ಅಂತ ಹೇಳಿ ವಿದ್ಯಾಪ್ರದಾಯಕ ವಿದ್ಯೆಗೆ ಅಧಿಪತಿಯಾದ ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಿದ್ಯಾಪ್ರದಾಯಕ ವೀತ ಭಯಶೋಕ, ಭಯಶೋಕವನ್ನು ಬಿಟ್ಟವನು, ಅವರಿಗೆ ಯಾವ ಭಯಶೋಕವೂ ಇಲ್ಲ. ಅಷ್ಟೇ ಅಲ್ಲದೆ ವೀತ ಭಯಶೋಕ ನಮಗೂ ಭಯಶೋಕ, ಭಯ ಫಿಯರ್, ಶೋಕ ದುಃಖ. ಸೊ ಫಿಯರ್ ಅಂಡ್ ಸಾರೋ ಇವು ಅವರಿಗೆ ಇಲ್ಲ, ಯಾಕಂದ್ರೆ ಭಗವಂತ ನಂಬಿದ್ದಾರೆ. ನಮಗೂ ಅದು ಇಲ್ಲದೆ ಮಾಡಬೇಕು, ನಮಗೆ ಆ ದೇವರ ಮೇಲೆ ವಿಶ್ವಾಸವನ್ನು ಕೊಟ್ಟು ಅವು ಬರದಂತೆ ಮಾಡ್ರಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವೀತ ಭಯಶೋಕ ಜಯ ಜಯತು ಚಾರ್ವಂಗ, ಚಾರ್ವಂಗ ಚಾರು ಅಂಗ, ಸುಂದರವಾದ ಅಂಗಗಳು ಉಳ್ಳವನೇ ಅಂತ ಹೇಳಿ ಬಹಳ ಜನಕ್ಕೆ ಸ್ವಲ್ಪ ವಿಘ್ನೇಶ್ವರನ ಪ್ರತಿಮೆಗಳಲ್ಲೆಲ್ಲ ದೊಡ್ಡ ಹೊಟ್ಟೆಯನ್ನು ಹಾಕಿ ಹೀಗೆ ಹಾಕಿರ್ತಾರೆ, ವಿಕಾರವಾದ ಒಂದು ರೂಪ ತರ ಹಾಕಿರ್ತಾರೆ, ಸುಂದರವಾದ ಅಂಗಗಳುಳ್ಳವನೇ ಅಂತೇಳಿ. ಇದು ಏನಂತ ಹೇಳಿದ್ರೆ ಅವರು ಆನೆ ತಲೆ ಇದೆ ಅಂದ ಮಾತ್ರಕ್ಕೆ ಹೀಗೆ ಆನೆಯ ತರ ಒಂದಿರಬೇಕು, ಅದಕ್ಕೆ ಅನುಗುಣವಾಗಿರ್ಬೇಕಂತ ಹೇಳಿ ದೊಡ್ಡ ದೊಡ್ಡ ಹೊಟ್ಟೆ ಹಾಕಿ ಅದು ಹಾಕ್ತಾರೆ. ಅದು ವಿಗ್ರಹಗಳು ನಾವು ಎಲ್ಲಾ ಕಡೆ ನೋಡಿ ನೋಡಿ ಅಭ್ಯಾಸ ಆಗಿಬಿಟ್ಟಿದೆ. ನಿಜವಾಗಿ ವಿನಾಯಕನ ಶರೀರ ಸುಂದರಾಂಗನೇ ಅವನು, ಸುಂದರಾಂಗನಾಗಿರುವಂತಹ ಅವನು ವಿನಾಯಕ. ಸೊ ಅದಕ್ಕೆ ಚಾರು ಅಂಗ ಅಂತ ಅನೇಕ ಕಡೆ ಸಂಬೋಧನೆ ಮಾಡ್ತಾರೆ. ಸೊ ಸುಂದರವಾದ ಅಂಗಗಳು ಉಳ್ಳವನೇ ಅಂತ ಹೇಳಿ ನಾವು ಹಾಗೆ ವಿನಾಯಕನ ಚಿಂತೆಯನ್ನು ಮಾಡಬೇಕು, ಸುಂದರವಾದ ಅಂಗಗಳು ಉಳ್ಳವನು ಅಂತಲೇ ಚಿಂತನೆ ಮಾಡಬೇಕು. ಸೊ ಹೀಗೆ ಚಾರು ಅಂಗ ಚಾರ್ವಂಗ ಕರುಣಾ ನಯನದಿಂದಲೇ, ಕರುಣಾ ನಯನ ದೃಷ್ಟಿ ಕಣ್ಣು, ಕರುಣಾದೃಷ್ಟಿಯಿಂದ, ಕರುಣಾದೃಷ್ಟಿಯಿಂದ ನೋಡಿ ನಮ್ಮನ್ನು ನೋಡಿ ಅನುಗ್ರಹ ಮಾಡಿ ಜನ್ಮ ಆಮಯ ಮೃತಿಗಳನ್ನು, ಜನ್ಮ ಅಂದ್ರೆ ಹುಟ್ಟು, ಆಮಯ ಅಂದ್ರೆ ವ್ಯಾಧಿಗಳು, ಮನೋವ್ಯಾಧಿಗಳಿರ್ಬೋದು, ಶರೀರ ವ್ಯಾಧಿ, ಎಲ್ಲ ವಿಧವಾದ ರೋಗಗಳು, ಆ ರೋಗಗಳು ಇಲ್ಲದೆ ಮಾಡಿ ಜನ್ಮ ಆಮಯ ಮೃತಿಗಳನ್ನು ಪರಿಹರಿಸು. ಈ ಮೂರನ್ನು ಪರಿಹಾರ ಮಾಡಪ್ಪ, ನನಗೆ ಜನ್ಮ ಮತ್ತು 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 ಹುಟ್ಟುವ ಸ್ಥಿತಿ ಬೇಡ, ಹುಟ್ಟಿ ಮತ್ತು ಈ ಎಲ್ಲ ರೋಗಗಳಿಂದ ಬಳಲುವ ಆ ಸ್ಥಿತಿಯೂ ಬೇಡ, ಮರಣವೂ ಬೇಡ, ಈ ಹುಟ್ಟು ಸಾವುಗಳ ಚಕ್ರದಿಂದ ದೂರ ಮಾಡಿ ನಮಗೆ ಈ ರೋಗಾದಿಗಳನ್ನು ಇಲ್ಲದೆ ಮಾಡಿ ಅನುಗ್ರಹ ಮಾಡು ಅಂತ ಹೇಳಿ ಪರಿಹರಿಸು. ಭಕ್ತರಿಗೆ ನಿನ್ನ ಸ್ತೋತ್ರ ಮಾಡುವ, ನಿನ್ನ ಸೇವೆ ಮಾಡುವಂತಹ ಭಕ್ತ ಜನರಿಗೆ ಭವದೊಳಗೆ ಸಂಸಾರದ ಒಳಗೆ ಇವ್ಯ ಇಂತಹ ತೊಂದರೆಗಳು ಬರದೆ ಈ ಸಂಸಾರವನ್ನು ನಿವೃತ್ತಿ ಮಾಡಿ, ಸಂಸಾರದಲ್ಲಿ ಬಂದಾಯಿತು, ಬಂದಾದ ಮೇಲೆ ಇಲ್ಲಿ ರೋಗಗಳು ಬರದೆ ಇನ್ನು ಮೇಲೆ ಸಂಸಾರ ಬಂಧವನ್ನು ಇಲ್ಲದೆ ಮಾಡು, ಅನುಗ್ರಹ ಮಾಡು ಅಂತ ಹೇಳಿ ವಿಘ್ನೇಶ್ವರನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಸೊ ಮತ್ತೊಂದು ಸರ್ವೋದ್ಬಿಟ್ಟು ನಿಂತುಕೋಣ. ಜಯ ಜಯತು ವಿಘ್ನೇಶ ತಾಪತ್ರಯ ವಿನಾಶನ ವಿಶ್ವಮಂಗಳ, ಜಯ ಜಯತು ವಿದ್ಯಾಪ್ರದಾಯಕ ವೀತ ಭಯ ಶೋಕ, ಜಯ ಜಯತು ಸಾರ್ವಂಗ ಕರುಣಾ ನಯನದಿಂದಲೇ ನೋಡಿ ಜನ್ಮಾಮಯ ಮೃತಿಗಳನ್ನು ಪರಿಹರಿಸು ಭಕ್ತರಿಗೆ ಅವದೊಳಗೆ ಅಂತ ಹೇಳಿ ಆದ್ಮೇಲೆ 20ನೇ ಪದ್ಯ. ಕಡು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು, ನಡು ನಡುವೆ ಬರು ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆ ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಅಂತೇಳಿ ವಿನಾಯಕನನ್ನು ಇನ್ನೂ ಸ್ಮರಣೆ ಮಾಡ್ತಾ ಸ್ತೋತ್ರ ಮಾಡ್ತಾ ಇದ್ದಾರೆ. ಕಡು ಕರುಣಿ, ಕಡು ಅಂದ್ರೆ ಭಗವದ್ ಭಕ್ತರ ಮೇಲೆ ಅತ್ಯಂತ ಕಡು, ಅತ್ಯಂತವಾಗಿರುವ ಬಹಳ ಹೆಚ್ಚು ಕರುಣೆಯನ್ನು ತೋರಿಸುವನು, ಕಡು ಕರುಣಿ ಅತ್ಯಂತ ಕರುಣೆ ಭಕ್ತರ ಮೇಲೆ, ಭಗವದ್ ಭಕ್ತರ ಮೇಲೆ ಅತ್ಯಂತ ಕರುಣ ಉಳ್ಳವನೇ ಅಂತ ಹೇಳಿ, ನೀನ್ ಎಂದು ಅರಿದು ನೀನು ಎಂತ ತಿಳಿದು ಹೇರೊಡಲ ವಿಜ್ಞಾನನ ದೇಹೇಂದ್ರಿಯಗಳನ್ನು, ಸೊ ಹೇರೊಡಲ ನಿನ್ನಡಿಗೆ ಹೇರೊಡಲ ಅಂತ ವಿಘ್ನೇಶ್ವರನ ಒಂದು ಹೆಸರು, ಹೇರೊಡಲ ಅಂತ ಹೇಳಿದ್ರೆ ವಿಘ್ನೇಶ್ವರನ ಇನ್ನೊಂದು ಹೆಸರು, ಹೇರು ಒಡಲಿ ಒಳ್ಳೆ ಶರೀರ ಇರುವವನು, ಹೇರು ಪೇರು ಒಡಲು ಅಂದ್ರೆ ಶರೀರ, ಸುಂದರವಾದ ಶರೀರ ಉಳ್ಳವನು, ಸಾರ್ವಂಗ ಅನ್ನುವ ಅರ್ಥದಲ್ಲಿ ಇರುವಂತಹದ್ದು, ಸುಂದರವಾದ ಶರೀರ ಉಳ್ಳವನೇ ಹೇರೊಡಲ ಇಲೆ ವಿಘ್ನರಾಜನೇ, ನೀನು ನನ್ನ ದೇಹೇಂದ್ರಿಗಳನ್ನು ನಿನ್ನ ಅಡಿಗೆ ನಿನ್ನ ಪಾದಗಳಿಗೆ ಹೇರೊಡಲ ನಮಿಸುವೆ, ಹೇ ವಿಘ್ನೇಶ್ವರನೇ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ನಾನು ಹೇರೊಡಲ ನನ್ನ ಎಲ್ಲ ದೇಹವನ್ನು ನಿನಗೆ ಸಮರ್ಪಣೆ ಮಾಡಿ, ಅಂದ್ರೆ ನಾನು ಸಾಷ್ಟಾಂಗ ನಮಗಾಗಿ ದೇಹ ಇಂದ್ರಿಯಗಳನ್ನೆಲ್ಲವನ್ನು ನಿನ್ನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಹೇರೊಡಲ ನಮಿಸುವೆ ನಿನ್ನಡಿಗೆ, ನಿನ್ನಡಿಗೆ ನಮಿಸುವೆ, ನಿನ್ನ ಅಡಿ ಅಂದ್ರೆ ಪಾದಗಳು, ನಿನ್ನ ಅಡಿಗೆ ನಿನ್ನ ಪಾದಗಳಿಗೆ ನಾನು ಅರ್ಪಣೆ ಮಾಡಿ ನಮ್ಮ ಶರೀರವನ್ನು ಅರ್ಪಣೆ ಮಾಡುವುದು, ಅಂದ್ರೆ ಹೇರೊಡಲ ಅಂತ ವಿಘ್ನೇಶ್ವರನ ಸಂಬೋಧನೆ ಮಾಡುವುದು ಒಂದು ರೀತಿ, ಇಲ್ಲ ನಮ್ಮ ಶರೀರವನ್ನು ನಿನಗೆ ಸಮರ್ಪಣೆ ಮಾಡಿ ಅಂದ್ರೆ ಎಲ್ಲವನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನಾನು ಇದೆಲ್ಲವೂ ನಿನಗೆ ನಿನ್ನಲ್ಲಿ ಧ್ಯಾನ ಮಾಡುವುದಕ್ಕೆ, ನನ್ನ ಮಾತುನೇ ನನ್ನಲ್ಲಿ ಧ್ಯಾನ, ನನ್ನ ಕೈಗಳನ್ನು ನಿನ್ನ ಪೂಜೆ ಮಾಡುವುದಕ್ಕೆ, ನನ್ನ ದೇಹವನ್ನು ನಿನಗೆ ನಮಸ್ಕಾರ ಮಾಡುವುದಕ್ಕೆ, ಹೀಗೆ ನಾನು ಎಲ್ಲವನ್ನು ಕೂಡ ನಿನಗಾಗಿ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತೇಳಿ ಪಾದ ಅಡಿಗಳಿಗೆ ನಮಿಸುವೆ, ಅಡಿಗೆ ಅಂದ್ರೆ ಪಾದಗಳಿಗೆ, ನಿನ್ನ ಪಾದಗಳಿಗೆ ನಮಿಸುವೆ, ಅರ್ಪಿಸಿ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತೇಳಿ ನಮಿಸುವೆ. ಹೇರೊಡಲ ನಮಿಸುವೆ ನಿನ್ನಡಿಗೆ ಬಿಡದೆ ಪಾಲಿಸು, ಬೆನ್ನು ಬಿಡದೆ, ಬೆಂಬಿಡದೆ, ಬೆನ್ನು ಬಿಡದೆ ಅಂದ್ರೆ ನನ್ನನ್ನು ಯಾವತ್ತೂ ಬಿಡದೆ ಅಂದ್ರೆ ಆಲ್ವೇಸ್ ಸ್ಟ್ಯಾಂಡ್ ಬಿಹೈಂಡ್ ಮೀ ಅಂತ ಹೇಳ್ತು, ಹಾಗೆ ನನ್ನ ಜೊತೆ ಜೊತೆಲಿ ಇದ್ದು ನನ್ನನ್ನು ಯಾವಾಗಲೂ ಅನುಗ್ರಹ ಮಾಡಪ್ಪ, ನನ್ನನ್ನು ಬಿಡಬೇಡ, ಕೈ ಬಿಡಬೇಡ, ಬೆಂಬಿಡದೆ, ಬೆನ್ನು ಬಿಡದೆ, ಯಾವತ್ತೂ ನನ್ನನ್ನು ಬಿಡದೆ ಪಾಲಿಸು, ಕಾಪಾಡು, ರಕ್ಷಣೆ ಮಾಡು, ಪರಮ ಕರುಣಾ ಸಿಂಧು ಎಂದೆಂದು, ಎಂದೆಂದು ಯಾವಾಗಲೂ ಎಲ್ಲ ಕಾಲದಲ್ಲಿ ಕೂಡ ಆಲ್ವೇಸ್ ಅಂತೇಳಿ ಎಂದೆಂದು ಪರಮ ಕರುಣಾ ಸಿಂಧು ಅಂತ ಕರೆಯಲ್ಪಡುವಂತ ಕರುಣಾ ಸಮುದ್ರ, ಸಿಂಧು ಅಂದ್ರೆ ಸಮುದ್ರ, ಪರಮ ಕರುಣಾ ಸಮುದ್ರ ಅಂತ ಕರೀತಾರೆ ನನ್ನ ಭಕ್ತರು, ಯಾಕೆ ನೀನು ನಿಜವಾಗಿ ಕರುಣಾ ಸಮುದ್ರ ಆದ್ದರಿಂದ ನೀನು ಯಾವಾಗಲೂ ನಮ್ಮನ್ನು ಕಾಪಾಡಪ್ಪ ಅಂತೇಳಿ, ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆ ನಿಂದ ಪ್ರತಿ ದಿವಸದಲ್ಲಿ ಮರೆಯದಲ್ಲಿ, ನೀನು ನಡೆ ನಡುವೆ ಮಧ್ಯ ಮಧ್ಯ ಮಧ್ಯೆ ಬರುವಂತಹ ಬರುತ್ತಿಪ್ಪ ಬರುವಂತಹ ವಿಘ್ನವ ವಿಘ್ನಗಳನ್ನು ತಡೆದು ಅದನ್ನುಗಳನ್ನು ತಡೆದು ದೂರ ಮಾಡಿ ಭಗವನ್ ನಾಮ ಕೀರ್ತನೆ ಭಗವಂತನ ನಾಮವನ್ನು ಕೀರ್ತನೆಗಳನ್ನು ನುಡಿದು ನುಡಿಸು ಎನ್ನಿಂದ, ನೀನು ಅದನ್ನು ನುಡಿ ನನ್ನಿಂದ ನುಡಿಸು, ಯಾವಾಗಲೂ ನನ್ನಿಂದ ನುಡಿಸಪ್ಪ ಅಂತ ಹೇಳಿ ಪ್ರತಿ ದಿವಸದಲ್ಲಿ ಪ್ರತಿ ದಿನದಲ್ಲಿ ಕೂಡ ನುಡಿಸು ಅಂತ ಹೇಳಿ ಮರೆಯದಲೇ, ನನ್ನನ್ನು ಮರೆಯಬೇಡ, ಯಾವತ್ತೂ ಕೈಬಿಡಬೇಡ ಅಂತ ಹೇಳಿ ನುಡಿದು ನುಡಿಸಿನಿಂದ ಪ್ರತಿ ದಿವಸದಲ್ಲಿ ಮರೆಯದಲ್ಲೇ ಮರೆಯದೇ ನನ್ನನ್ನು ಕಾಪಾಡಪ್ಪ ಅಂತ ಹೇಳಿ ಇಲ್ಲಿ ವಿಘ್ನೇಶನ ಸ್ತೋತ್ರ ಮಾಡ್ತಾ ಇದ್ದಾರೆ. ಇದು ಇದು ಸುಲಭವಾಗಿರುವಂತಹ ಪದ್ಯ. ಕಡು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ, ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು, ನಡು ನಡುವೆ ಬರು ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕಿತ್ತನೆ ನುಡಿದು ನುಡಿಸೆ ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಅಂತೇಳಿ. ಅದಾದ ಮೇಲೆ ಹೇರೊಡಲ ಅನ್ನುವ ಶಬ್ದಕ್ಕೆ ಒಂದು ಲಂಬೋದರಲ್ಲ ಕುಣಿಕರ ಅಂತ ನೀವು ಹಾಡನ್ನು ಕೇಳಿದ್ದೀವಿ. ಸೊ ಹೇರೊಡಲ ಒಡಲು ಅಂದ್ರೆ ಇದು ಲಂಬೋದರ ಅಂತ ಹೇಳಿದ್ರೆ ದೊಡ್ಡ ಹೊಟ್ಟೆ ಅಂತ, ಹಾಗಲ್ಲ. ಲಂಬೋದರ ಅನ್ನುವ ಶಬ್ದಕ್ಕೆ ದೊಡ್ಡ ಹೊಟ್ಟೆ ಇರುವವನು ಅಂತ ಅರ್ಥಲ್ಲ. ಲಂಬೋದರ ಅಂತ ಹೇಳಿದ್ರೆ ಲಂಬ ಅಂದ್ರೆ ಫ್ಯಾಟ್ ಅಂತ ಅರ್ಥಲ್ಲ, ಉದ್ದಕ್ಕಿರುವಂತದ್ದು. ಉದ್ದಕ್ಕಿರುವುದು ಅಂತ ಹೇಳಿದ್ರೆ ಅದು ನಿಜವಾಗಿ ಇಟ್ಸ್ ಲೀನ್ ಸ್ಟಮಕ್ ಓನ್ಲಿ. ಸೊ ಲಂಬೋದರ ಅಂದ್ರೆ ಒಳ್ಳೆ ಸರಿಯಾಗಿ ಸ್ಟ್ರಿಮ್ ಆಗಿರುವ ಹೊಟ್ಟೆ ಇರುವವನಂತ ಅರ್ಥವೇ ಹೊರತು ನಿಜವಾಗಿ ಬಾಕ ಹೊಟ್ಟೆ ಇರುವವನಂತ ಅರ್ಥ ಬರೋದಿಲ್ಲ. ಹಾಗೆ ಅದನ್ನ ಅರ್ಥ ಮಾಡಿದ್ದಾರೆ ಹೇರೊಡಲ, ಸುಂದರವಾದ ಉದರ ಉಳ್ಳವನೇ ಅಂತಲೂ ಅರ್ಥ. ಅದಾದ್ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ, ಏಕವಿಂಶತಿ ಪದಗಳೆನಿಸುವ ಕೋಕನದ ನಮ್ಮ ಮಾಲಿಕೆಯ ಮೈ ನಾಕಿತನಯ ಅಂತರ್ಗತ ಶ್ರೀ ಪ್ರಾಣಪತಿ ಎನಿಪ ಶ್ರೀಕರ ಜಗನ್ನಾಥ ವಿಠಲ ಸ್ವೀಕರಿಸಿ ಸ್ವರ್ಗಾಪವರ್ಧರಿ ತಾ ಕೊಡುವ ಸೌಖ್ಯಗಳ ಭಕ್ತರಿಗೆ ಅವಕಾಲದಲ್ಲಿ. ಇವರು ಈ ಕೊನೆಯಾದ ಈ ಅಂಕಿತ ಪದ್ಯದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು. ಏಕವಿಂಶತಿ 21 ಪದಗಳೆನಿಸುವ, ಯಾಕಂದ್ರೆ ಇದು 20ನೇ ಪದ್ಯ ಮುಂಚೆ ಮುಗೀತು, ಇದು 21ನೇ ಪದ್ಯ ಕೊನೆಯಾದ ಪದ್ಯ. ಸೊ 21 ಪದ್ಯಗಳಲ್ಲಿ ಈ ಮಾಲಿಕೆ ಪದ್ಮಗಳ ಮಾಲಿಕೆ ಅಂದ್ರೆ ಈ ಕಮಲದ ಮಾಲಿಕೆಯಂತೆ, ಕಮಲದ ಮಾಲಿಕೆ ಕಮಲ ಹೂವುಗಳ ಮಾಲಿಕೆಯಂತೆ ಈ ಒಂದೊಂದು ಪದ್ಯವು ಒಂದೊಂದು ಕಮಲವಿದ್ದಂತೆ. ಇಂತಹ ಕಮಲದ ಮಾಲಿಕೆಯನ್ನು ಕೊಟ್ಟು ಸಮರ್ಪಣೆ ಮಾಡ್ತಾ ಇದ್ದೀನಿ. ಆ ವಿಘ್ನೇಶ್ವರನ ಅಂತರ್ಗತನಾಗಿರುವಂತಹ ಭಾರತೀಯ ಮುಖ್ಯ ಪ್ರಾಣದೇವರ ಅಂತರ್ಗತನಾಗಿರುವ ಆ ಪರಮಾತ್ಮ ಜಗನ್ನಾಥ ವಿಠಲ ಕಾಪಾಡಲಿ, ಜಗನ್ನಾಥ ವಿಠಲ ಅಭಿನ್ನನಾದಂತಹ ವಿಶ್ವಂಭರ ಮೂರ್ತಿ ಕಾಪಾಡಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏಕವಿಂಶತಿ ಪದಗಳೆನಿಸುವ, 21 ಪದಗಳು ಪದ್ಯಗಳು ಅಂತ ಕರೆಯಲ್ಪಡುವಂತಹ ಕೋಕನದ ನವ ಮಾಲಿಕೆಯ, ಕೋಕನದ ಅಂತ ಹೇಳಿದರೆ ಕಮಲ ಹೂವು. ಸೊ ಕಮಲ ಪುಷ್ಪಗಳಿಗೆ ಕೋಕನದ. ಸೊ ಬಹಳ ಬೇರೆ ಬೇರೆ ಹೆಸರುಗಳು, ಪುಂಡರೀಕ ಅಂತಾರೆ, ಉತ್ಪಲ ಅಂತಾರೆ, ಕೋಕನದ ಅಂತಾರೆ. ಸೊ ಕಮಲದ ಹೆಸರುಗಳು. ಸೊ ಈ ವಿಧವಾಗಿ ಕೋಕನದ ಅಂದ್ರೆ ಈ ವಿಧವಾಗಿ ಇನ್ನೊಂದು ಏನಂದ್ರೆ ಕೆಂಪು ಕಮಲಗಳಿಗೆ ಕೋಕನದ ಅಂತ ಕರೀತಾರೆ. ಕೋಕನದ ಅಂತ ಹೇಳಿದ್ರೆ ಕೆಂಪು ಕಮಲ. ಸೊ ಇವರು ಕೆಂಪನ ದೇಹ ಇದೆ ವಿಘ್ನೇಶ್ವರ, ಆದ್ದರಿಂದ ಕೆಂಪು ಕಮಲಗಳು ಅಂತ ಹೇಳಿ ಇಂತಹ ಕೆಂಪು ಕಮಲಗಳು 21 ಕಮಲಗಳಿಂದ ಮಾಲಿಕೆ ನವ ಮಾಲಿಕೆ ಹೊಸದಾಗಿ ಫ್ರೆಶ್ ಆಗಿರುವಂತಹ ಒಂದು ಮಾಲೆಯನ್ನು, ಈ ಪದ್ಯಗಳನ್ನುವ ಮಾಲೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಅಂದ್ರೆ ನವ ಮಾಲಿಕೆಯ ಮೈನಾಕಿ ತನಯಾಂತರ್ಗತ ಶ್ರೀ ಪ್ರಾಣಪತಿ. ಮೈನಾಕಿ ಅಂದ್ರೆ ಮೇನಕೆಯ ಪುತ್ರಿ, ಮೇನಕೆಯ ಮಗಳಿಗೆ ಮೈನಾಕಿ, ಮೈನಾಕಿ ಅಂದ್ರೆ ಪಾರ್ವತಿ ದೇವಿ. ಮೈನಾಕಿ ತನಯ ಅಂದ್ರೆ ಪಾರ್ವತಿ ದೇವಿಯ ಮಗನಾದವನು ವಿಘ್ನೇಶ್ವರ ವಿನಾಯಕ. ಸೊ ಮೈನಾಕಿ ತನಯ ಅಂತರ್ಗತ, ಆ ವಿಘ್ನೇಶ್ವರನ ಒಳಗಿರುವಂತಹ ಶ್ರೀ ಪ್ರಾಣಪತಿ ಎನಿಪ, ಆ ಶ್ರೀ ಪ್ರಾಣಪತಿ ಅಂತ ಹೇಳುವುದರ ಮೂಲಕವಾಗಿ ಪ್ರಾಣದೇವರು ಮುಖ್ಯ ಪ್ರಾಣದೇವರು ಅವರಿಗೆ ಪತಿಯಾದಾಗಿದ್ದಾರೆ. ಲಕ್ಷ್ಮೀದೇವಿಗೆ ಒಡೆಯ, ಮುಖ್ಯ ಪ್ರಾಣದೇವರಿಗೂ ಒಡೆಯ. ಆದ್ದರಿಂದ ಇಲ್ಲಿ ಹಾಗೆ ಹೇಳುವುದರ ಮೂಲಕವಾಗಿ ವಿಘ್ನೇಶ್ವರ ಅಂತರ್ಗತನಾಗಿರುವಂತಹ ಮುಖ್ಯ ಪ್ರಾಣದೇವರ ಅಂತರ್ಗತನಾಗಿರುವ ಪರಮಾತ್ಮನ ಸ್ಮರಣೆ ಮಾಡಿದಂತಲೂ ಆಯಿತು. ಮುಖ್ಯ ಪ್ರಾಣ ಒಳಗೆ ಶ್ರೀ ಲಕ್ಷ್ಮೀದೇವಿ ನೆಲೆಸಿದ್ದಾಳೆ, ಆದ್ದರಿಂದ ಲಕ್ಷ್ಮಿಯ ಸ್ಮರಣೆಯನ್ನು ಮಾಡಿದಂತೆ ಆಯಿತು. ವಿಘ್ನೇಶನ ಒಳಗಿರುವ, ಮುಖ್ಯ ಪ್ರಾಣದೇವರ ಒಳಗಿರುವ ಲಕ್ಷ್ಮೀ ಸಹಿತನಾದಂತಹ ಶ್ರೀಕರ ಜಗನ್ನಾಥ ವಿಠಲ, ಸಂಪತ್ತನ್ನು ಉಂಟು ಮಾಡುವವನು ಶ್ರೀಕರ. ಅಷ್ಟೆಲ್ಲ ಶ್ರೀಕರ ಲಕ್ಷ್ಮೀದೇವಿಯ ಕೈಯನ್ನು ಹಿಡಿದವನು. ಶ್ರೀಕರ ಅಂದ್ರೆ ಎಲ್ಲವನ್ನು ಮಂಗಳವನ್ನು ಉಂಟು ಮಾಡುವವನು. ಶ್ರೀಕರ ಶೋಭೆಯನ್ನು ಉಂಟು ಮಾಡುವವನು. ಶ್ರೀಕರ ಪ್ರಕಾಶವನ್ನು ಉಂಟು ಮಾಡುವವನು. ಶ್ರೀಕರ ಕೀರ್ತಿಯನ್ನು ಉಂಟು ಮಾಡುವವನು. ಇಂತಹ ಜಗನ್ನಾಥ ವಿಠಲ, ಜಗತ್ತಿಗೆ ಒಡೆಯನಾದಂತಹ ಜಗನ್ನಾಥ ವಿಠಲನೇ ಸ್ವೀಕರಿಸಿ ಈ ನವ ಮಾಲಿಕೆಯನ್ನು ಸ್ವೀಕಾರ ಮಾಡಿ ಸ್ವರ್ಗ ಅಪವರ್ಗದಿ, ಸ್ವರ್ಗ ನನಗೆ ಸ್ವರ್ಗ ಬೇಡರಿ, ಅಪವರ್ಗ ಮೋಕ್ಷವೇ ಬೇಕು ಅಂತ ಹೇಳಿ ಆಯ್ತು. ಆದ್ರೆ ಅದು ನಮ್ಮ ಕೈಲಿಲ್ಲ, ಭಗವಂತ ಸ್ವರ್ಗ ಕೊಡಬೇಕಂದ್ರೆ ಸ್ವರ್ಗ ಕೊಡ್ತಾನೆ. ಸೊ ಸ್ವರ್ಗಗಳು ಕೊಟ್ಟಾಗ ಕೂಡ ಅದು ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡ್ಬೇಕಷ್ಟೇ. ಸ್ವರ್ಗ ಅಪವರ್ಗದಿ, ಸ್ವರ್ಗ ಸುಖ ಅನ್ನುವುದು ಅಪಕ್ವದಶ ಕಾಲದಲ್ಲಿ ಬರುವಂತಹದ್ದು. ಪಕ್ವದಶಕ್ಕೆ ಬಂದ ಮೇಲೆ ಅಪವರ್ಗ ಮೋಕ್ಷ ಬರುತ್ತೆ. ಸೊ ಹೀಗೆ ಸ್ವರ್ಗ ಅಪವರ್ಗಗಳನ್ನು, ಸ್ವರ್ಗಗಳನ್ನು ಮೋಕ್ಷವನ್ನು ಎರಡನ್ನೂ ಕೂಡ ತಾ ಕೊಡುವ ಆ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಸೌಖ್ಯಗಳ ಈ ಸೌಖ್ಯ ನಮಗೆ ಸುಖಗಳು ಬರುವಂತೆನೂ ಮಾಡ್ತಾನೆ. ಭಕ್ತರಿಗೆ ಆವ ಕಾಲದಲ್ಲಿ ಭಕ್ತರಿಗೆ ಸುಖ ಬರುವಂತೆ ಮಾಡ್ತಾನೆ, ದುಃಖವನ್ನು ದೂರ ಮಾಡ್ತಾನೆ ಅಂತ ಭಗವಂತ ಈಗ ಈ ನವಮಾಲಿಕೆಯನ್ನು ಸ್ವೀಕಾರ ಮಾಡಿ ಭಕ್ತರೆಲ್ಲರನ್ನು ಅನುಗ್ರಹ ಮಾಡಲಿ ಅಂತ ಹೇಳಿ ವಿನಾಯಕನ ಅಂತರ್ಗತನಾದ ಮುಖ್ಯ ಪ್ರಾಣ ಅಂತರ್ಗತನಾದಂತಹ ಭಾರತ ಪ್ರಾಣ ಅಂತರ್ಗತ ಶ್ರೀ ಜಗನ್ನಾಥ ವಿಠಲನು ವಿಶ್ವಂಭರ ಅಭಿನ್ನನಾಗಿರುವಂತಹ ಲಕ್ಷ್ಮೀನರಸಿಂಹ ಅಭಿನ್ನನಾಗಿರುವಂತಹ ಜಗನ್ನಾಥ ವಿಠಲನನ್ನು ಇಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ. ಏಕವಿಂಶತಿ ಪದಗಳೆನಿಸುವ ಕೋಕನದ ನವ ಮಾಲಿಕೆಯ ಮೈ ನಾಗಿತನಯ ಅಂತರ್ಗತ ಶ್ರೀ ಪ್ರಾಣಪತಿ ಎನಿಪ ಶ್ರೀಕರ ಜಗನ್ನಾಥ ವಿಠಲ ಸ್ವೀಕರಿಸಿ ಸ್ವರ್ಗಾಭವರ್ತಲಿ ತಾ ಕೊಡುವ ಸೌಖ್ಯಗಳ ಭಕ್ತರಿಗೆ ಅವಕಾಲದಲ್ಲಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಇಲ್ಲಿಗೆ ಈ ಸಂಧಿ ಮುಗಿದು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಅಣುತಾರತಮ್ಯ ಸಂಧಿಯನ್ನು ಮೊದಲು ಶುರು ಮಾಡೋಣ. ಇವರಿಗೆಲ್ಲರಿಗೂ ನಮಸ್ಕಾರ. ಶಿಕ್ಷಣಾರ್ಪಣ ಮಸ್ತು. ಕಾಯನ ವಾಚ ಮನಸ್ಸೇಂದಿಯರ್ವ ಬುದ್ಧ್ಯಾತ್ಮನಾವ ಅನುಸು ಸ್ವಭಾವಾತ್ ಕರೋಮಿ ಇತ್ಯ ಸಕಂ ಪರಸ್ಮೆ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ. ಶಿಕ್ಷಣಾರ್ಪಣ